ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪ್ರವಾದಿಯಾದ ಸೊಲೊಮೋನ, ಒಂದು ವೇಳೆ ದೇವರು ಪ್ರತ್ಯಕ್ಷನಾಗಿ ನಿನಗೆ ಏನು ಬೇಕೋ ಅದನ್ನು ಕೇಳಿಕೋ, ನಾನು ನಿನಗೆ ಕೊಡುತ್ತೇನೆ ಎಂದು ಹೇಳಿದರೆ ನೀವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ? ದೀರ್ಘ ಆಯಸ್ಸನ್ನು, ದೊಡ್ಡ ಶ್ರೀಮಂತಿಕೆಯನ್ನು, ಪ್ರಸಿದ್ಧಿಯನ್ನು ಅಥವಾ ಇನ್ನೇನನ್ನಾದರೂ? ಒಂದು ದಿನ ದೇವರು ಸೊಲೊಮೋನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನಾನು ನಿನಗೆ ಏನು ಕೊಡಬೇಕೆಂದು ನೀನು ಇಷ್ಟಪಡುತ್ತೀಯೋ ಅದನ್ನು ಕೇಳಿಕೋ ಎಂದು ಹೇಳಿದನು. ಸೊಲೊಮೋನನು ಏನು ಕೇಳಿಕೊಂಡನೆಂದು ನಿಮಗೆ ಗೊತ್ತಾ? ಅವನು ದೇವರಿಗೆ ಏನು ಉತ್ತರ ಕೊಟ್ಟನೆಂಬುದನ್ನು ನಾವು ಈ ದಿನ ಕೇಳೋಣ. ಹಿಂದಿನ ಆರು ಪಾಠಗಳಲ್ಲಿ ದೇವರ ಪ್ರವಾದಿಯಾದ ದಾವಿದನ ಕಥೆಯನ್ನು ನೋಡಿಕೊಂಡಿದ್ದೇವೆ. ಕೀರ್ತನೆಗಳ ಪುಸ್ತಕದಲ್ಲಿ ಅವರು ಬರೆದಂಥ ಕೆಲವು ಸಂಗತಿಗಳನ್ನು ನಾವು ಓದಿಕೊಂಡೆವು. ನಮ್ಮ ಹಿಂದಿನ ಪಾಠದಲ್ಲಿ ಆದಾಮನ ಮಕ್ಕಳು ಮೆಸ್ಸಿಯನ ಕೈಕಾಲುಗಳನ್ನು ತಿವಿದು ಅವನನ್ನು ಹೇಗೆ ಕೊಲ್ಲುತ್ತಾರೆಂಬುದಾಗಿ ದಾವಿದನು ಪ್ರವಾದಿಸಿದ್ದನ್ನು ನಾವು ನೋಡಿಕೊಂಡೆವು. ದೇವರು ಮೆಸ್ಸಿಯನನ್ನು ಸತ್ತವರೊಳಗಿಂದ ಎಬ್ಬಿಸುತ್ತಾನೆಂಬುದನ್ನು ಸಹ ದಾವಿದನು ಪ್ರವಾದಿಸಿದ್ದಾನೆ. ಈ ದಿನ ನಾವು ದಾವಿದನ ಕಥೆಯನ್ನು ಬಿಟ್ಟು ಅವನ ಮಗನಾದ ಸೊಲೊಮೋನನ ಕಥೆಗೆ ಹೋಗುವುದಕ್ಕೆ ಆಲೋಚಿಸಿದ್ದೇವೆ. ಒಂದು ಅರಸುಗಳ ಪುಸ್ತಕದ ಎರಡನೇ ಅಧ್ಯಾಯದಲ್ಲಿ ಪರಿಶುದ್ಧ ವಾಕ್ಯವು ಹೀಗೆ ಹೇಳುತ್ತದೆ: ದಾವಿದನು ಅವಸನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ನೀನು ಧೈರ್ಯದಿಂದಿರು, ನಿನ್ನ ಪೌರುಷವನ್ನು ತೋರಿಸು, ನಿನ್ನ ದೇವರಾದ ಯಹೋವನ ಕಟ್ಟಳೆಗಳನ್ನು ಕೈಕೊಂಡು ಆತನ ಮಾರ್ಗದಲ್ಲೇ ನಡೆದುಕೋ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾನಿಯಮವು ನಿಧಿ ನಿರ್ಣಯಗಳನ್ನು ಪಾಲಿಸು. ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ, ಎಲ್ಲಿಗೆ ಹೋದರೂ ಕೃತಾರ್ಥನಾಗುವಿ. ಅನಂತರ ದಾವಿದನು ಪಿತೃಗಳ ಬಳಿಗೆ ಸೇರಿದನು. ಅವನ ಶವವನ್ನು ದಾವಿದ ನಗರದಲ್ಲಿ ಸಮಾಧಿ ಮಾಡಿದರು. ದಾವಿದನು ಇಸ್ರಾಯೇಲರನ್ನು ಆಳಿದ್ದು 40 ವರ್ಷ. ಸೊಲೊಮೋನನು ತನ್ನ ತಂದೆಯಾದ ದಾವಿದನ ಸಿಂಹಾಸನವನ್ನು ಏರಿದನು. ಅವನ ರಾಜ್ಯವು ಬಹಳವಾಗಿ ಬಲಗೊಂಡಿತ್ತು. ಸೊಲೊಮೋನನು ಯಹೋವನನ್ನು ಪ್ರೀತಿಸಿ ತನ್ನ ತಂದೆಯಾದ ದಾವಿದನ ವಿಧಿಗಳನ್ನು ಕೈಕೊಳ್ಳುವನಾಗಿದ್ದನು. ದೇವರಾದ ಯಹೋವನು ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಕೇಳಲು, ಸೊಲೊಮೋನನು ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವಿದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದ್ದಿ. ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ತಿಗೊಳಿಸಿದ್ದಿ. ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮೋನನ ಈ ಭಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಭಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳಿದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವಿದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ಸೊಲೊಮೋನನು ನಿದ್ರೆಯಿಂದ ಎಚ್ಚತ್ತಾಗ ಅದು ಕನಸೆಂದು ತಿಳಿದುಕೊಂಡನು. ಅವನು ಯೆರೂಸಲೇಮಿಗೆ ಬಂದ ನಂತರ ಯಹೋವನ ಒಡಂಬಡಿಕೆಯ ಮಂಜುಷದ ಮುಂದೆ ನಿಂತು ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ತನ್ನ ಎಲ್ಲ ಸೇವಕರಿಗೋಸ್ಕರ ಔತಣ ಮಾಡಿಸಿದನು. ಅದೇ ಕಾಲದಲ್ಲಿ ಇಬ್ಬರು ಸುಳಿಯರು ಅರಸನ ಸನ್ನಿಧಿಗೆ ಬಂದರು. ಅವರಲ್ಲಿ ಒಬ್ಬಳು ಅರಸನಿಗೆ, ನನ್ನ ಒಡೆಯ ಕೇಳು, ನಾನು ಈ ಹೆಂಗಸ್ಸು ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ. ಇವಳು ಮನೆಯಲ್ಲಿದ್ದಾಗಲೇ ನಾನು ಮಗುವನ್ನು ಹೆತ್ತೆನು. 3ನೇ ದಿನದಲ್ಲಿ ಇವಳು ಹೆತ್ತಳು. ನಾವಿಬ್ಬರೂ ಒಟ್ಟಿಗೆ ಇದ್ದೇವೆ. ನಮ್ಮಿಬ್ಬರ ಹೊರತು ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವಳು ರಾತ್ರಿಯಲ್ಲಿ ತನ್ನ ಕೂಸಿನ ಮೇಲೆ ಹೊರಳಿದ್ದರಿಂದ ಅದು ಸತ್ತಿತು. ಮಧ್ಯರಾತ್ರಿಯಲ್ಲಿ ಅವಳೆದ್ದು ನಿನ್ನ ದಾಸಿಯಾದ ನಾನು ಗಾಢನಿದ್ರೆಯಲ್ಲಿದ್ದಾಗ ನನ್ನ ಮಗುವನ್ನು ನನ್ನ ಬಳಿಯಿಂದ ತೆಗೆದು ನನ್ನ ಮಗುಲಲ್ಲಿಟ್ಟುಕೊಂಡಳು. ಸತ್ತುಹೋದ ತನ್ನ ಮಗುವನ್ನು ನನ್ನ ಮಗುಲಲ್ಲಿಟ್ಟಳು. ನಾನು ಹೊತ್ತಾರೆ ಎದ್ದು ಮಗುವಿಗೆ ಮೊಲೆ ಕುಡಿಸಬೇಕೆಂದಿರುವಾಗ ಅದು ಸತ್ತಿತ್ತು. ಆದರೆ ಅದನ್ನು ಬೆಳಕಿನಲ್ಲಿ ನೋಡಿದಾಗ ಅದು ನಾನು ಹೆತ್ತ ಕೂಸಾಗಿರಲಿಲ್ಲ ಎಂದು ಹೇಳಿದಳು. ಆಗ ಎರಡನೆಯವಳು, ಹಾಗಲ್ಲ, ಬದುಕಿರುವವನು ನನ್ನ ಮಗನು, ಸತ್ತಿರುವವನು ನಿನ್ನ ಮಗನು ಎಂದು ನುಡಿದಳು. ಮೊದಲನೆಯವಳು ತಿರುಗಿ, ಅಲ್ಲ, ಸತ್ತಿರುವವನು ನಿನ್ನ ಮಗನು, ಬದುಕಿರುವವನು ನನ್ನ ಮಗನು ಅಂದಳು. ಹೀಗೆ ಅವರು ಅರಸನ ಮುಂದೆ ವಾದಿಸುತ್ತಾ ಇದ್ದರು. ಆಗ ಅರಸನು, ಜೀವದಿಂದಿರುವ ಕೂಸು ನನ್ನದು, ಸತ್ತಿರುವುದು ನಿನ್ನದು ಎಂದು ಒಬ್ಬಳು ಹೇಳುತ್ತಾಳೆ, ಇನ್ನೊಬ್ಬಳು, ಅಲ್ಲ, ಸತ್ತಿರುವುದು ನಿನ್ನದು, ಜೀವದಿಂದಿರುವುದು ನನ್ನದು ಅನ್ನುತ್ತಾಳೆ. ನನಗೊಂದು ಕತ್ತಿಯನ್ನು ತಂದುಕೊಡಿರಿ ಎಂದು ಸೇವಕರಿಗೆ ಹೇಳಿದನು. ಅವರು ತರಲು ಅರಸನು ಅವರಿಗೆ, ಜೀವದಿಂದಿರುವ ಕೂಸನ್ನು ಕಡಿದು ಎರಡು ಭಾಗ ಮಾಡಿ ಅರ್ಧವನ್ನು ಇವಳಿಗೂ ಅರ್ಧವನ್ನು ಅವಳಿಗೂ ಕೊಡಿರಿ ಎಂದು ಅಪ್ಪಣೆ ಮಾಡಿದನು. ಆಗ ಜೀವದಿಂದಿದ್ದ ಕೂಸಿನ ನಿಜವಾದ ತಾಯಿ ಕೂಸಿನ ವಿಷಯದಲ್ಲಿ ಕರಳು ಮರಿಗೆ, ನನ್ನ ಒಡೆಯ ಬೇಡ, ಬದುಕಿರುವ ಕೂಸನ್ನು ಅವಳಿಗೆ ಕೊಟ್ಟುಬಿಡು, ಅದನ್ನು ಕೊಲ್ಲಿಸಬೇಡ ಎಂದು ಬೇಡಿಕೊಳ್ಳುವಲ್ಲಿ ಎರಡನೆಯವಳು, ಅದು ನನಗೂ ಬೇಡ, ನಿನಗೂ ಬೇಡ, ಕಡಿಯಲಿ ಎಂದು ಕೂಗಿದಳು. ಕೂಡಲೇ ಅರಸನು, ಬದುಕಿರುವ ಕೂಸನ್ನು ಕೊಲ್ಲಬೇಡಿರಿ, ಆ ಸ್ತ್ರೀಗೆ ಕೊಡಿರಿ, ಅವಳೇ ಅದರ ತಾಯಿ ಎಂದು ಆಜ್ಞಾಪಿಸಿದನು. ಇಸ್ರಾಯೇಲರೆಲ್ಲರೂ ಅರಸನ ಈ ತೀರ್ಪನ್ನು ಕೇಳಿ ನ್ಯಾಯ ನಿರ್ಣಯಿಸುವುದಕ್ಕೆ ಆತನಲ್ಲಿ ದೇವಜ್ಞಾನವಿದೆ ಎಂದು ತಿಳಿದು ಅವನಿಗೆ ಬಹಳವಾಗಿ ಭಯಪಟ್ಟರು. ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಉಸುಬಿನಷ್ಟು ಅಪರಿಮಿತವಾದ ಜ್ಞಾನವಿವೇಕಗಳನ್ನು, ಮನೋವಿಶಾಲತೆಯನ್ನು ಅನುಗ್ರಹಿಸಿದನು. ಅವನ ಜ್ಞಾನವು ಮೂಡಣ ದೇಶದವರೆಲ್ಲರ ಜ್ಞಾನಕ್ಕಿಂತಲೂ, ಐಗುಪ್ತರ ಜ್ಞಾನಕ್ಕಿಂತಲೂ ಮಿಗಿಲಾದುದು. ಅವನು ಎಲ್ಲರಿಗಿಂತಲೂ ಜ್ಞಾನಿಯಾಗಿದ್ದನು. ಸುತ್ತಣ ಎಲ್ಲ ಜನಾಂಗಗಳಲ್ಲಿ ಅವನ ಹೆಸರು ಪ್ರಸಿದ್ಧವಾಗಿತ್ತು. ಅವನ ಜ್ಞಾನೋಕ್ತಿಗಳು 3,000, ಗೀತಗಳು 1,005. ಎಲ್ಲಾ ಜನಾಂಗಗಳಲ್ಲಿಯೂ ಸೊಲೊಮೋನನ ಜ್ಞಾನ ವಿಶೇಷವನ್ನು ಕುರಿತು ಹೇಳಿದ ಭೂಪಾಲರಲ್ಲಿಯೂ ಅನೇಕರು ಅವನ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಬಂದರು. ಮುಂದೆ ವಾಕ್ಯದಲ್ಲಿ ಬರೆದಿರುವುದೇನೆಂದರೆ, ಸೊಲೊಮೋನನ ಅಗಾಧವಾದ ಜ್ಞಾನವನ್ನು ಮತ್ತು ದೊಡ್ಡದಾದ ಘನತೆಯನ್ನು ಕೇಳಿಸಿಕೊಂಡಿದ್ದ ಒಬ್ಬ ರಾಣಿಯು ಆ ಕಾಲದಲ್ಲಿದ್ದಳು. ಅವಳು ಶೆಬಾ ದೇಶದ ರಾಣಿ. ಆತನು ಸೊಲೊಮೋನನ ವಿಷಯವಾಗಿ ಕೇಳಿದ ಸಂಗತಿಗಳು ಸತ್ಯವೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ರಾಣಿಯು ಸೊಲೊಮೋನನನ್ನು ಭೇಟಿಯಾಗುವುದಕ್ಕೆ ಯೆರೂಸಲೇಮಿಗೆ ಹೋಗುವ ಯೋಜನೆ ಹಾಕಿಕೊಂಡಳು. ಈ ರಾಣಿಯು ವಾಸಿಸುತ್ತಿದ್ದ ಶೆಬಾ ದೇಶವು ಯೆರೂಸಲೇಮಿನಿಂದ ತುಂಬಾ ದೂರದಲ್ಲಿದ್ದು ಸೌದಿ ಅರೇಬಿಯಾದ ದಕ್ಷಿಣದಲ್ಲಿರುವ ದೇಶವಾಗಿತ್ತು. ಶೆಬಾ ದೇಶವು ಈಗ ಯಮೇನ್ ಎಂದು ಕರೆಯಲ್ಪಡುತ್ತಿದೆ. ಈ ದೇಶ ಮತ್ತು ಯೆರೂಸಲೇಮಿನ ನಡುವೆ ಸುಮಾರು 2,000 ಕಿಲೋಮೀಟರ್ ದೂರವಿತ್ತು. ಹೀಗಿದ್ದರೂ ಸೊಲೊಮೋನನನ್ನು ಸಂಧಿಸುವ ಪ್ರಯಾಣದಿಂದ ಈ ದೂರವು ಶೆಬಾದ ರಾಣಿಯನ್ನು ನಿರುತ್ಸಾಹಗೊಳಿಸಲಿಲ್ಲ. 10ನೇ ಅಧ್ಯಾಯದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ, ಯಹೋವನಾಮ ಮಹತ್ತಿನಿಂದ ಸೊಲೊಮೋನನಿಗುಂಟಾದ ಕೀರ್ತನೆಯನ್ನು ಕುರಿತು ಶೆಬದ ರಾಣಿಯು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು. ಆಕೆಯು ಸುಗಂಧ ದ್ರವ್ಯ, ಅಪರಿಮಿತವಾದ ಬಂಗಾರ, ರತ್ನ ಇವುಗಳನ್ನು ಒಂಟೆಗಳ ಮೂಲಕ ಹೇರಿಸಿಕೊಂಡು ಮಹಾ ಪರಿವಾರದವರೊಡನೆ ಯೆರೂಸಲೇಮಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲ ವಿಷಯಗಳನ್ನು ಕುರಿತು ಸೊಲೊಮೋನನೊಡನೆ ಸಂಭಾಷಿಸಿದಳು. ಸೊಲೊಮೋನನು ಆಕೆಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನು. ಅರಸನಾದ ಅವನಿಗೆ ತಿಳಿಯದಂಥದ್ದು ಅವುಗಳಲ್ಲಿ ಒಂದೂ ಇರಲಿಲ್ಲವಾದ್ದರಿಂದ ಎಲ್ಲವುಗಳಿಗೂ ಅವನು ಉತ್ತರ ಕೊಟ್ಟನು. ಶೆಬದ ರಾಣಿಯು ಸೊಲೊಮೋನನ ಎಲ್ಲ ಜ್ಞಾನ, ಅವನು ಕಟ್ಟಿಸಿದ ಅರಮನೆ, ಅವನು ಭೋಜನ ಪೀಠದ ಆಹಾರ, ಈ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಅವನ ಪರಿಚಾರಕರ ಸೇವಾಕ್ರಮ, ಆ ಉಡುಪುಗಳು, ಅವನ ಪಾನಕಗಳು, ಇವುಗಳನ್ನು ಅವನು ಯಹೋವನ ಆಲಯದಲ್ಲಿ ಸಮರ್ಪಿಸುತ್ತಿದ್ದ ಸರ್ವಾಂಗ ಹೋಮಗಳನ್ನು ನೋಡಿ ವಿಸ್ಮಿತಳಾದಳು. ಅವಳು ಅರಸನಿಗೆ, ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನು, ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಈಗ ನೋಡಿದರೆ ನಿನ್ನ ಜ್ಞಾನ ವೈಭವಗಳು ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿವೆ. ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನ ವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು. ನಿನ್ನನ್ನು ಮೆಚ್ಚಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯಹೋವನಿಗೆ ಸ್ತೋತ್ರವಾಗಲಿ. ಆತನು ಇಸ್ರಾಯೇಲರನ್ನು ಸದಾ ಪ್ರೀತಿಸುವನಾಗಿರುವುದರಿಂದ ಅವನ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು. ಒಂದು ಅರಸುಗಳು 10:6-9 ವಚನದಲ್ಲಿ ಈ ವಾಕ್ಯವನ್ನು ನಾವು ನೋಡಬಹುದು. ಈ ದಿನ ನಮ್ಮ ಓದುವಿಕೆಯನ್ನು ಇಲ್ಲಿಗೆ ನಿಲ್ಲಿಸಬೇಕು. ಹೇಗಾದರೂ ಶೆಬಾದ ರಾಣಿಯ ಕುರಿತಾಗಿ ದೇವರ ವಾಕ್ಯ ಹೇಳುವುದು ಇಲ್ಲಿಗೆ ಮುಗಿಯುವುದಿಲ್ಲ. ಆ ಸಮಯದ ನಂತರ 1,000 ವರ್ಷಗಳಿಗಿಂತಲೂ ಕಡಿಮೆಯಾಗಿ ಅರಸನಾದ ಸೊಲೋಮೋನನ ಮತ್ತು ಶೆಬಾದ ರಾಣಿಯನ್ನು ಕುರಿತು ಮೆಸ್ಸಿಯನ್ನು ಸ್ವಲ್ಪ ಹೇಳುತ್ತಾನೆ. ಆತನು ಹೇಳುವುದೇನೆಂದರೆ, ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಆಕೆಯು ಸೊಲೋಮೋನನ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಭೂಮಿಯ ಕಟ್ಟಕಡೆಯಿಂದ ಬಂದಳು. ಆದರೆ ಇಲ್ಲಿ ಸೊಲೋಮೋನನಿಗಿಂತಲೂ ಹೆಚ್ಚಿನವನಾಗಿದ್ದಾನೆ. ಮತ್ತಾಯ 12:42 ಮೆಸ್ಸಿಯನ್ನು ಹೇಳಿರುವುದನ್ನು ನೀವು ಕೇಳಿಸಿಕೊಂಡಿದ್ದೀರೋ? ಸೊಲೋಮೋನನ ಮಹಿಮೆಯನ್ನು ಪರೀಕ್ಷಿಸುವುದಕ್ಕೆ ಬಂದಂತಹ ಶೆಬದ ರಾಣಿಯು ಮೆಸ್ಸಿಯನ ಮಹಿಮೆಯನ್ನು ಪರೀಕ್ಷಿಸುವುದಕ್ಕೆ ನಿರಾಕರಿಸುವಂತವರೆಲ್ಲರನ್ನು ಅಪರಾಧಿಗಳನ್ನು ಹೇಳುವಳು. ಶೆಬದ ರಾಣಿಯು ಸೊಲೋಮೋನನ ಮಹಿಮೆಯನ್ನು ಕಂಡುಹಿಡಿಯುವುದಕ್ಕೆ ಮತ್ತು ಅವನ ಜ್ಞಾನವನ್ನು ಕೇಳಿಸಿಕೊಳ್ಳುವುದಕ್ಕೆ ತನ್ನ ಅಧಿಕಾರದಲ್ಲಿ ಪ್ರತಿಯೊಂದನ್ನು ಮಾಡಿದಳು. ತಾನು ಕೇಳಿದ್ದು ಸತ್ಯವೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಅವಳು 4,000 ಕಿಲೋಮೀಟರ್ ಸುತ್ತು ಹಾಕಿ ಪ್ರಯಾಣಿಸಿದಳು. ಇಲ್ಲಿ ನಮಗೊಂದು ಮುಖ್ಯವಾದ ಪಾಠವಿದೆ. ಪರಲೋಕದಿಂದ ಬಂದಂತಹ ಮೆಸ್ಸಿಯನು ಸೊಲೋಮೋನನ ಮಹಿಮೆಯಲ್ಲಿ, ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ ಮತ್ತು ಅಧಿಕಾರದಲ್ಲಿ ಅಧಿಕ ಮಿತಿಮೀರಿದವನಾಗಿದ್ದನು. ಆದಾಗ್ಯೂ ಆದಾಮನ ಮಕ್ಕಳಲ್ಲಿ ಹೆಚ್ಚಿನವರು ಆತನ ಮಹಿಮೆಯನ್ನು ಗುರುತಿಸಿರಲಿಲ್ಲ. ಇಲ್ಲವೇ ಸತ್ಯವನ್ನು ತಿಳಿದುಕೊಳ್ಳುವ ಸಂಗತಿಯನ್ನು ಪರೀಕ್ಷಿಸುವುದಕ್ಕೆ ಅವರು ಮನಸ್ಸು ಮಾಡಲಿಲ್ಲ. ಅದಕ್ಕಾಗಿಯೇ ಮೆಸ್ಸಿಯನ್ನು, ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಆಕೆಯು ಸೊಲೋಮೋನನ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಭೂಮಿಯ ಕಟ್ಟಕಡೆಯಿಂದ ಬಂದಳು. ಆದರೆ ಇಲ್ಲಿ ಸೊಲೋಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಈ ದಿನ ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವು ದೇವರು ಕಳಿಸಿದ ಮೆಸ್ಸಿಯನ ಮಹಿಮೆಯನ್ನು ಗ್ರಹಿಸಿಕೊಂಡಿದ್ದೀರೋ? ಅಥವಾ ಪ್ರವಾದಿಗಳಂತೆ ಅದೇ ಮಟ್ಟದಲ್ಲಿ ಆತನನ್ನು ನೀವು ಇಟ್ಟಿದ್ದೀರೋ? ಮೆಸ್ಸಿಯ ಎಂಬ ಬಿರುದಿನ ಅರ್ಥವೇನೆಂಬುದು ನಿಮಗೆ ನೆನಪಿದೆಯಾ? ಹೌದು, ದೇವರು ಆರಿಸಿಕೊಂಡವನು ಎಂದು ಇದರ ಅರ್ಥ. ದೇವರು ಮೆಸ್ಸಿಯನನ್ನು ಲೋಕದ ರಕ್ಷಕನನ್ನಾಗಿಯೂ ಮತ್ತು ನ್ಯಾಯಾಧಿಪತಿಯನ್ನಾಗಿಯೂ ಆರಿಸಿಕೊಂಡಿದ್ದಾನೆ. ಆದಾಗ್ಯೂ ಈ ದಿನದವರೆಗೂ ಹೆಚ್ಚಿನ ಜನರು ಮೆಸ್ಸಿಯನನ್ನು ಅಲಕ್ಷಿಸಿದ್ದಾರೆ. ಆತನು ಯಾರೆಂದು ಅವರಿಗೆ ಗೊತ್ತಿಲ್ಲ. ಯಾಕೆಂದರೆ ಅವರು ಪ್ರವಾದಿಗಳ ಬರವಣಿಗೆಗಳಲ್ಲಿ ಅವನಿಗಾಗಿ ಎಂದಿಗೂ ಹುಡುಕಿಲ್ಲ. ನಮ್ಮ ಸಮಯ ಬಹುಮಟ್ಟಿಗೆ ಮುಗಿಯಿತು. ಆದರೆ ನಾವು ನಿಮಗೆ ವಿದಾಯ ಹೇಳುವುದಕ್ಕಿಂತ ಮುಂಚೆ ಪರಿಶುದ್ಧ ವಾಕ್ಯಗಳ ಒಂದು ಭಾಗವಾಗಿರುವ ಅರಸನಾದ ಸೊಲೋಮೋನನು ಬರೆದಿರುವ 3 ಅದ್ಭುತವಾದ ಮತ್ತು ಅಗಾಧವಾದ ಪುಸ್ತಕಗಳನ್ನು ನೀವು ತಿಳಿದುಕೊಳ್ಳಬೇಕು. ಆ ಪುಸ್ತಕಗಳು ಯಾವುದೆಂದರೆ ಜ್ಞಾನೋಕ್ತಿಗಳು, ಪ್ರಸಂಗಿಗಳು ಮತ್ತು ಪರಮಗೀತ. ತನ್ನ ತಂದೆಯಾದ ದಾವಿದನಂತೆ ಸೊಲೋಮೋನನು ಕೀರ್ತನೆಗಳ ಪುಸ್ತಕದ ಭಾಗವಾಗಿರುವಂತಹ ಕೆಲವು ಗೀತಗಳನ್ನು ಬರೆದಿದ್ದಾನೆ. ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವುದಕ್ಕೆ ಕೀರ್ತನೆಗಳಲ್ಲಿ ಪ್ರವಾದಿಯಾದ ಸೊಲೋಮೋನನು ಬರೆದಿರುವ 72ನೇ ಅಧ್ಯಾಯವನ್ನು ಓದುವುದಕ್ಕೆ ನಾವು ಇಷ್ಟಪಡುತ್ತೇವೆ. ಈ ಕೀರ್ತನೆಯಲ್ಲಿ ಮಾನವ ಜನಾಂಗಕ್ಕಾಗಿ ನೀತಿವಂತಿಕೆಯಲ್ಲಿ ತೀರ್ಪು ಮಾಡುವುದಕ್ಕೆ ಮೆಸ್ಸಿಯನು ಭೂಲೋಕಕ್ಕೆ ಹಿಂದಿರುಗಿ ಬರುತ್ತಾನೆಂಬುದಾಗಿ ಸೊಲೋಮೋನನು ಪ್ರವಾದಿಸಿದ್ದಾನೆ. ತನ್ನನ್ನು ಮಹಿಮೆ ಮತ್ತು ಜ್ಞಾನದಲ್ಲಿ ಮೀರಿಸಿದವನಾದ ಸಂಪೂರ್ಣವಾದ ಅರಸನ ಕುರಿತಾಗಿ ಅರಸನಾದ ಸೊಲೋಮೋನನು ಬರೆದಿರುವುದನ್ನು ಕೇಳಿಸಿಕೊಳ್ಳೋಣ. ಕೀರ್ತನೆ 72:2-8:11-15:17-19:19 ಅವನು ನಿನ್ನ ಜನರಿಗೆ ನೀತಿಯಿಂದಲೂ ಕುಗ್ಗಿಹೋದ, ನಿನ್ನವರಿಗೆ ನ್ಯಾಯವಾಗಿಯೂ ತೀರ್ಪು ಕೊಡಲಿ. ಅವನು ಸಮುದ್ರದಿಂದ ಸಮುದ್ರದವರೆಗೂ, ಯುಫ್ರಟಿಸ್ ನದಿಯಿಂದ ಭೂಮಿಯ ಕಟ್ಟಕಡೆಯವರೆಗೂ ಆಳಲಿ. ಅರಣ್ಯವಾಸಿಗಳು ಅವನಿಗೆ ಅಡ್ಡಬೀಳಲಿ, ಅವನ ವೈರಿಗಳು ಮಣ್ಣು ಮುಕ್ಕಲಿ. ತಾರ್ಷಿಶ್ ಪ್ರಾಂತದ ಮತ್ತು ಸಮುದ್ರದ ಕರಾವಳಿಯ ಅರಸರು ಕಪ್ಪಗಳನ್ನು ಸಲ್ಲಿಸಲಿ. ಶೆಬಾ ಮತ್ತು ಸೆಬಾ ಪ್ರದೇಶಗಳ ರಾಜರು ಕಾಣಿಕೆಗಳನ್ನು ತಂದೊಪ್ಪಿಸಲಿ. ಎಲ್ಲಾ ಅರಸರು ಅವನಿಗೆ ಶ್ರಾಷ್ಟಾಂಗವೆರಗಲಿ. ಸರ್ವ ಜನಾಂಗಗಳು ಅವನನ್ನು ಸೇವಿಸಲಿ, ಅವನು ಬಾಳಲಿ. ಅವನ ನಾಮವು ಸ್ಥಿರವಾಗಿರಲಿ, ಅವನ ಹೆಸರು ಸೂರ್ಯನಿಗಿರುವವರೆಗೆ ಇರಲಿ. ಎಲ್ಲಾ ಜನಾಂಗಗಳವರು ಅವನನ್ನು ಧನ್ಯನೆಂದು ಹೇಳಿ ಅವನಿಗಿದ್ದ ಆಶೀರ್ವಾದವೂ ತಮಗೆ ಆಗಬೇಕೆಂದು ಕೋರುವವರಾಗಲಿ. ಮಹತ್ಕಾರ್ಯಗಳನ್ನು ನಡೆಸುವುದರಲ್ಲಿ ಅದ್ವಿತೀಯನು ಇಸ್ರಾಯೇಲ್ಯರ ದೇವರೂ ಆದ ಯಹೋವನ ದೇವರಿಗೆ ಸ್ತೋತ್ರವು. ಆತನ ಪ್ರಭಾವವುಳ್ಳ ನಾಮಕ್ಕೆ ಸದಾಕಾಲವೂ ಪ್ರಮಾಣವಿರಲಿ. ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ. ಆಮೇನ್, ಆಮೇನ್. ಹೀಗೆ ಅರಸನಾದ ಸೊಲೊಮೋನನು ಒಂದು ದಿನ ಲೋಕದ ಎಲ್ಲ ಜನರು, ರಾಜರುಗಳ ರಾಜನು, ಲೋಕದ ನ್ಯಾಯಾಧಿಪತಿಯೂ ಆಗಿರುವ ಮೆಸ್ಸಿಯನಿಗೆ ಅಧೀನರಾಗಿರುತ್ತಾರೆ ಎಂದು ಪ್ರವಾದಿಸಿದನು. ಖಂಡಿತವಾಗಿಯೂ ನಾವು ಪ್ರತಿಯೊಬ್ಬರೂ ಈ ದಿನ ಆತನಿಗೆ ಅಧೀನರಾಗಬೇಕೆಂದು ದೇವರು ಬಯಸುತ್ತಾನೆ. ಇನ್ನು ನಿಮ್ಮ ವಿಷಯವೇನು? ನೀವು ನಿಜವಾಗಿಯೂ ದೇವರಿಗೆ ಅಧೀನರಾಗಿದ್ದೀರೋ? ದೇವರು ಕಳುಹಿಸಿದಂಥ ಮತ್ತು ತಿರುಗಿ ಕಳುಹಿಸಿರುವ ಮೆಸ್ಸಿಯನ ಅಧಿಕಾರವನ್ನು ಮತ್ತು ಮಹಿಮೆಯನ್ನು ನೀವು ಗ್ರಹಿಸಿದ್ದೀರೋ? ಅಥವಾ ಪ್ರವಾದಿಗಳ ಹಾಗೆ ಅದೇ ಮಟ್ಟದಲ್ಲಿ ಆತನನ್ನು ಸುಮ್ಮನೆ ಇಟ್ಟುಬಿಟ್ಟಿದ್ದೀರೋ? ಒಂದು ವೇಳೆ ನೀವು ಪ್ರವಾದಿಗಳು ಬರೆದಿರುವುದನ್ನು ಪರೀಕ್ಷಿಸುವುದಕ್ಕೆ ಸಮಯವನ್ನು ತೆಗೆದುಕೊಂಡರೆ, ಮೆಸ್ಸಿಯನ್ನು ಎಲ್ಲಾ ಪ್ರವಾದಿಗಳು ಸಾಕ್ಷಿ ಕೊಟ್ಟಿರುವಂಥವನು ಲೋಕದ ನ್ಯಾಯಾಧಿಪತಿಯೂ ಮತ್ತು ರಕ್ಷಕನೂ ಆಗಿದ್ದಾನೆಂಬುದನ್ನು ಕಂಡುಕೊಳ್ಳುತ್ತೀರಿ. ಹಾಗಾಗಿಯೇ ಪರಿಶುದ್ಧ ವಾಕ್ಯಗಳು ಹೇಳುವುದೇನೆಂದರೆ, ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ. ಪ್ರವಾದಿಗಳಲ್ಲಿ ನಿನಗೆ ನಂಬಿಕೆಯುಂಟೋ? ಸ್ನೇಹಿತರೆ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರ ಚಿತ್ತವಾದರೆ ಮುಂದಿನ ಸಲ ಪರಲೋಕದಿಂದ ಬೆಂಕಿಯನ್ನು ಕೆಳಗೆ ಕರೆದಂತಹ ದೇವರ ಪ್ರವಾದಿಯಾದ ಎಲಿಯನ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ. ಮೆಸ್ಸಿಯನ್ನು ಹೇಳಿರುವುದನ್ನು ನೀವು ಜಾಗ್ರತೆಯಿಂದ ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.